ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ವನಾಮಗ್ರಹಣ ದೇವಾನಿರಸ್ತಗ್ರಹ ವಿಗ್ರಹ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನದ ಸಾರಣಸೆ ಉತ್ತುಂಗವಾಕ್ತರಂಗಾಯ ನಂದದುಗ್ರಹಯೇ ನಮಃ. ಗುರುಮಧುರ ಗುಣಜ್ಞಂ ಸದ್ಗುಣೇಕಾಧಿವಾಸ ಶಮಲಮ ಪರಿಷ್ಠ ಸತ್ವನಿಷ್ಠ ವರಿಷ್ಠ ಸಕಲ ಸುಜನಶಿಷ್ಟ ನಿತ್ಯ ನಿರ್ಭೂತಕಷ್ಟ ಹಯಮುಖಪದನಿಷ್ಠ ಮಾಂ ಭಜಂತು ಪ್ರಪನ್ನಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ. ಲೀಲಾಕರಾಕ್ಷಿತಾನಂತ ಲೀಲಾಗೋಪಾಲ ಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನ ಇಷ್ಟತಾಂ ಕಷ್ಟಹದ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತಮಾನಸಾ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿ ಶುದ್ಧಯ ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಧಾನತಃ ಸರ್ವೇ ಕಾಮನಾ ಭವಂತ್ಯೇವ ಶಮದೋ ಬಿಂಬಸಂಯುಗೋ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮರಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಕ್ಷಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿವರಂ ಶಾಂತಂ ವಿಜಯಾರ್ಥಗುರುಂ ಭಜೇ. ಗೋಪ್ರಕರಸಂಕಾತಂ ಗೋಪಾಲಾರ್ಚನತತ್ಪರಂ ಗೋದೇವ ವಂದ್ಯಪಾದಾಬ್ಜಂ ಗೋಪಾಲಾರ್ಚಗುರುಂ ಭಜೇ. ಜಗಜೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀಕರವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆರಂಭ ಕೇಳುವೆ ಪರಮ ಭಗವದ್ ಭಕ್ತರಿದನಾದರದು ಕೇಳುವುದು. ಅನಲ ಸುಮಾರ್ ಕೆಂದುತಾರ ಅವನಿ ಸುರಾಪದ ಮುಖ್ಯ ತೀರ್ಥಗಳು ಅನಿಲ ಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ನೈಪಸುರರು ವಿಪಸ್ಥಿತರ ಸನ್ಮನದಿ ಭಜಿಸದೆ ಇಪ್ಪರನ ಪಾವನ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಇದನ್ನು ಹೇಳ್ತಾ ಇದ್ದಾರೆ. ನಾವು ಜ್ಞಾನಿಗಳಾದಂಥ ದೊಡ್ಡವರು ನಮ್ಮ ಹತ್ತಿರ ಬಂದಾಗ ಜ್ಞಾನಿಗಳಾದ ಗುರುಗಳನ್ನ ಬ್ರಾಹ್ಮಣರನ್ನ ಪೂಜಾ ಮಾಡದೆ ದೇವತೆಗಳನ್ನು ಪೂಜಾ ಮಾಡಿದರೂ ಅವರು ನಮ್ಮನ್ನ ಪಾವನ ಮಾಡರು. ಇಷ್ಟು ಹೇಳುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಚೇತನರೊಡನೆ ಜ್ಞಾನಿಗಳಲ್ಲಿ ಒಳ್ಳೆ ತಿಳಕೊಂಡವರಲ್ಲಿ ಭಗವಂತನ ನೋಡತ ಭಗವಂತನ ಪೂಜಾ ಮಾಡಲಿಕ್ಕೆ ಒಳ್ಳೆ ಅಧಿಷ್ಠಾನ ಇದು ಅಂತ ಚಿಂತನೆ ಮಾಡದೆ ಅವರನ್ನ ಕಡೆಗಣಿಸಿ ಅವರನ್ನು ಏನೂ ನೋಡದೆ ಕೊನೆಗೆ ಬರೇ ಒಂದು ಹೇಳಿದರು ಹಿಂದೆ ಪ್ರತಿಮೆಗಳಲ್ಲೇ ದೇವರನ್ನ ನೋಡುವವರು ಅಂತ. ಇವರು ಸ್ವಲ್ಪ ಮೇಲೆ ಬಂದರು. ಬರೇ ಪ್ರತಿಮೆಗಳಲ್ಲೇ ದೇವರನ್ನ ನೋಡುತ್ತಾ ಇಲ್ಲ, ದೇವತೆಗಳನ್ನು ಚಿಂತನೆ ಮಾಡುತ್ತಾರೆ, ದೇವತೆಗಳಲ್ಲಿ ದೇವರ ಚಿಂತನೆ ಮಾಡಲಿಕ್ಕೆ ಬಂದಿದ್ದಾರೆ. ಆದರೆ ಜ್ಞಾನಿಗಳಾದವರಿಗೆ ತಲೆಬಾಗಲ್ಲ, ಜ್ಞಾನಿಗಳಾದವರ ಶರಣಕ್ಕೆ ವಿಶೇಷವಾಗಿ ಅವರಿಂದ ಅನುಗ್ರಹ ಪಡೆಯಲ್ಲ, ಅವರೇನು ನಾನೇನು ಅಂತ ಅಹಂಕಾರದಿಂದ ತಮ್ಮ ಪಾಡಿಗೆ ತಾವು ಹೋದರೆ ಆ ದೇವತೆಗಳು ಇಂಥವರು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಲಿಲ್ಲ. ಅನಲ ತೇಜೋಭಿಮಾನಿಯಾದಂಥ ಅಗ್ನಿದೇವರು, ಸೋಮ ಸೋಮ ಅಂದ್ರೆ ಉಮಾಸಹಿತರಾದವರು ಯಾರು? ರುದ್ರದೇವರು. ಇನ್ನ ಅಹಂಕಾರ ತತ್ವಾಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರು. ಅರ್ಕ ಸೂರ್ಯ ಅಂದ್ರೆ ಚಕ್ಷುರಾಭಿಮಾನಿ ಸೂರ್ಯ. ಇಂದು ಶ್ರೋತ್ರಾಭಿಮಾನಿ ಚಂದ್ರ. ತಾರಾ ನಕ್ಷತ್ರಾಭಿಮಾನಿಗಳಾದಂಥ 27 ಜನ ದೇವತೆಗಳು, ಅವನಿ ಭೂದೇವಿ ಶನೇಶ್ವರ ಮತ್ತು ವಿಶೇಷ ಹೇಳ್ತಾ ಇದ್ದಾರೆ ಸುರಾಪದ. ನಂತರ ಸುರಾಪದ ಅಂದ್ರೆ ಗಂಗಾ, ಗಂಗಾ ಮೊದಲಾದ ತೀರ್ಥಗಳು. ಇನ್ನ ಗಗನ ಮುಖ್ಯ ತೀರ್ಥಗಳು ಅನಿಲ ಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಯರಿಪಸುರರು. ಈ ದೇವತೆಗಳೆಲ್ಲ ಏನು ಮಾಡುತ್ತಾರೆ? ವಿಪಶ್ಚಿತರ ಸನ್ಮನದಿ ಭಜಿಸದೆ ಇಪ್ಪರನ. ಜ್ಞಾನಿಗಳನ್ನ ಒಳ್ಳೆ ಮನಸ್ಸಿನಿಂದ ವಿಶೇಷವಾಗಿ ಚಿಂತನೆ ಮಾಡದೇ ಯಾರಿರ್ತಾರೋ, ಅವರ ಶರಣಾಗತರಾಗದೇ ಯಾರಿರ್ತಾರೆ, ಅವರನ್ನ ಪಾವನವ ಮಾಡರು. ಯಾವಾಗ ತಮ್ಮ ಪೂಜೆಯ ಮಾಡಿದರೂ ಸರಿಯೇ, ಶ್ರದ್ಧೆಯನ್ನು ತಮ್ಮ ಪೂಜಾ ಮಾಡಿದರೂ ಕೂಡ ಅವರನ್ನ ಪಾಲನೆ ಮಾಡಲ್ಲ. ಹಾಗಾದ್ರೆ ಏನಂತರ್ಥ ಅಂದರೆ, ಜ್ಞಾನಿಗಳನ್ನ ಗುರುತಿಸಲೇಬೇಕು. ನಮ್ಮ ಸುತ್ತು ಯಾರಾದರೂ ದೊಡ್ಡವರು ಬಂದ್ರೆ ಯಾರು ಬಂದ್ರು ನಮ್ಗೆ ಯಾರ ಪಾಡಿಗೆ ಹೋಗ್ಲಿ, ನಮ್ಮ ಪಾಡಿನ ಹೋಗೋಣ ಅಂತ ಹೋಗಬಾರದು ಅಂತ ಹೇಳ್ತಾ ಇರ್ತಾರೆ. ಬಹಳ ಜನ ಬರ್ತಾ ಇರ್ತಾರೆ, ಯಾರು ಆಚಾರ್ಯರು ದೊಡ್ಡವರೆಲ್ಲ ಬರ್ತಾ ಇರ್ತಾರೆ. ನೋಡಿದಾಗ ಏ ಯಾರೋ ಎಲ್ಲ ಬರ್ತಾ ಇದ್ದಾರೆ, ನಮ್ಗೆ ಯಾಕೆ ನಮ್ಮ ಪಾಡಿಗೆ ನಾವು ಹೋಗೋಣ ಅಂದ್ರೆ ಸರಿಯಲ್ಲ. ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೋ ಏನೋ ಯಾರಿಗೆ ಗೊತ್ತು. ಅಲ್ಲಿ ಅವರಿಗೆಲ್ಲ ನಮಸ್ಕಾರ ಮಾಡ್ಬೇಕಾ? ಮಾಡ್ರಿ. ಅಷ್ಟಿನ ಮಾಡಬೇಕಾ? ಮಾಡಿದ್ರೆ ಹೋಗೋದೇನಿದೆ? ಒಂದ್ಸಲ ಸೊಂಟ ಬಗ್ಗೆ ಹೇಳ್ತೀರಷ್ಟೇ, ನೋವಿದ್ರೆ ಹೋಗ್ಬಿಡುತ್ತೆ, ಇನ್ನೊಂದು ಪಾಪ ಹೋಗುತ್ತೆ, ಪುಣ್ಯ ಬರುತ್ತೆ. ಹೌದಲ್ವ? ಅವ್ರು ಬೆಳಿಗ್ಗಿನ ಜಪಗಳು ಮಾಡಿ 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 ಸುಸ್ತಾಗಿರ್ತಾರೆ, ಒಂದ್ಸಲ ನಮಸ್ಕಾರ ಮಾಡಿ ಜಪದ ಭಾಗ ಬರುತ್ತೆ. ನಮಗೆ ದಾಸರಾಗಿ ಹೇಳ್ತಾರೆ, ನಮಸ್ಕಾರ ಮಾಡುವವರು ನಮಗೆ ಒಳ್ಳೇದು ಮಾಡುತ್ತಾರ, ಬೈಯೋರು ಒಳ್ಳೇದು ಮಾಡುತ್ತಾರ ಅಂದ್ರೆ ಬೈಯೋರೇ ಇರಲಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ನಮಸ್ಕಾರ ಮಾಡುವವರೆಲ್ಲ ನಮ್ಮ ಪುಣ್ಯ ತಗೊಂಡೋಗ್ಬಿಡ್ತಾರೆ, ಬೈಯೋರು ಪಾಪ ತಗೊಂಡೋಗ್ತಾರೆ, ಅವರೇ ವಾಸಿಯಲ್ಲ. ಹಾಗಾದರೆ ಜ್ಞಾನಿಗಳಿಗೆ ನಮಸ್ಕಾರ ಮಾಡಿದರೆ ಜ್ಞಾನಿ ಇರೋದು ಯಾರು ಗೊತ್ತಾಗ ನಮಗೆ? ಏನೋ ಜ್ಞಾನ ನಮಗೆ ಸ್ಕೇಲ್ ಇರುತ್ತೆ ಅದರಲ್ಲಿ ಅಣಿಲಿಕ್ಕೆ ಬೇಡಪ್ಪ. ಒಳ್ಳೆ ಶಿಖ ಯಜ್ಞೋಪವೀತ ಧಾರಣೆ ಮಾಡಿಕೊಂಡು ಭಗವಂತನ ಚಿಂತನೆ ಮಾಡುವ ಸಾತ್ವಿಕನಾದವರು ಯಾರು ಕಾಣಿಸಿದ್ರು ತಲೆಬಾರಿಗೆ ನಮಸ್ಕಾರ, ನಮಸ್ಕಾರ ಆಚಾರ್ಯ ಅನ್ನೋಣ. ಒಂದ್ಸಲ ನಮಸ್ಕಾರ ಮಾಡಿ ನಮ್ಮ ಗಂಟೆ ಹೋಗುತ್ತೆ, ಹೋಗಲ್ಲ, ತಲೆ ಸೆಟ್ಕೊಂಡೇ ಇರುತ್ತೆ, ಯಾರಿಗೂ ನಮಸ್ಕಾರ ಮಾಡಲ್ಲ. ಯಾರಾದ್ರೂ ನಮಗೇನ್ರಿ ಅಂತ ಹೋಗ್ತಾ ಇರ್ತೀವಲ್ಲ ಹೇಳ್ತಾರೆ. ಅದರಲ್ಲಿ ಎಷ್ಟು ಜನ ಜ್ಞಾನಿಗಳು ಹೋಗ್ತಾ ಇರ್ತಾರೆ ನಮಗೆ ಗೊತ್ತಿಲ್ಲ. ಅವರನ್ನ ಅವಮಾನ ಮಾಡಿದ ಭಾಗ ನಮಗೆ ಬರುತ್ತೆ. ಇನ್ನ ಮುಂದೆ ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ಧರಿಸದಿಕ್ಕುದೇ ಪುಂಡರೀತರಾಯ ತಕ್ಷಣ ವಿಮಲ ಪದ ಪದ್ಮ ಬಂಡುಡಿಗಳೆಂದೆನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ ತನುದಿಂಡುಗಳಹಿದ ನರನ ಪಾವನ ಮಾಡಿಪ ರಾಕ್ಷಣದಿ. ಇಲ್ಲಿ ಹೇಳ್ತಾ ಇದ್ದಾರೆ ಜ್ಞಾನಿಗಳಾದವರು ಹೇಗಿರ್ತಾರೆ, ಪುಂಡರೀಕ ದಳಾಯ ತಕ್ಷಣ ವಿಮಲ ಪದಪದ್ಮ ಬಂಡುಡಿಗಳೆಂದೆನಿಪ ಭಕ್ತ ಹಿಂಡು ನೋಡಿದ ಮಾತ್ರದಲ್ಲಿ. ಇವ್ರು ಹೇಗಿರ್ತಾರೆ, ಆ ಪುಂಡರೀಕ ದಳಾಯ ತಕ್ಷ ಕಮಲದ ದಳಗಳಂತೆ ಇರುವ ಅದ್ಭುತವಾದ ದೇವರ ವಿಶೇಷ ಕಣ್ಣಿರತಕ್ಕಂಥ ದೇವರ ಚಿಂತನೆ ಸದಾ ಮಾಡುವುದು. ಅದರಲ್ಲಿ ಹೇಗಿರ್ತಾರೆ, ಆತನ ಪದ ಪದ್ಮ ಬಂಡುಣಿಗಳು ಅಂದ್ರೆ ಹೇಳ್ತಾರೆ ಈ ದುಂಬಿ. ದುಂಬಿ ಹೇಗಿರುತ್ತೆ, ಅದೆಲ್ಲ ಹೂಗಳಿಂದ ಮಕರಂದ ಹಿರ್ತಾ ಹಿರ್ತಾ ಬರ್ತಾ ಇದೆ. ಅದಕ್ಕೆ ಇಷ್ಟವಾದ ಹೂವು ಯಾವುದು ಅಂದ್ರೆ ಕಮಲ. ಮಿಕ್ಕ ಹೂವೆಲ್ಲ ಕೂಡ ಸಾಮಾನ್ಯವಾಗಿ ಅರಳಿರುತ್ತೆ. ಕಮಲದ ಲಕ್ಷಣ ಏನು ಅಂದ್ರೆ ಸೇವಂತಿಗೆ ಇದೆ, ಅದು ಮುದುರಿ ಹೋಗುವುದಿಯಾ? ಮುದುರಲ್ಲ, ಹಾಗೆ ಇರುತ್ತೆ. ರೋಜಾ ಹೂವು ಒಂದ್ಸಲ ಬೆಳ್ಳಿ ಶುರುವಾದ ಕೂಡಲೇ ಹಾಗೆ ಇರುತ್ತೆ. ಮುದುರಿ ಹೋಗೋದಿದೆಯಾ? ಇಲ್ಲ. ಮುದುರಿ ಹೋಗುವ ಪುಷ್ಪ ಅಂದ್ರೆ ಒಂದೇ ಒಂದು, ಯಾವುದು ಅಂದ್ರೆ ಕಮಲ. ಸೂರ್ಯ ಇದ್ದಷ್ಟು ಕಾಲ ಅರಳಿರುತ್ತೆ, ಸೂರ್ಯ ಮುಳುಗಿದ ಕೂಡಲೇ ತಾನು ಮುದುರಿ ಹೋಗ್ತಾ ಬರುತ್ತೆ. ಇದೊಂದೇ ಪುಷ್ಪ. ಅದರ ಸಾರ ಒಳಗಿರತಕ್ಕಂಥ ಮಕರಂದ ಅಂದರೆ ಈ ದುಂಬಿಗೆ ಬಹಳ ಇಷ್ಟ, ವಾಸನೆ ಬಹಳ ಇಷ್ಟ. ಕೊನೆಗೆ ಅದನ್ನ ಹೀರ್ತಾ ಇರುತ್ತೆ ಆ ಕಮಲಕ್ಕೆ ಬಂದ ದುಂಬಿ. ಒಳಗೆ ಆ ಮಕರಂದವನ್ನ ಹೀರ್ತಾ ಹೀರತಾ ಅದರ ವಾಸನೆಗೆ ಅದಕ್ಕೆ ಮತ್ತು ಬಂದುಬಿಡುತ್ತೆ, ಅಮಲೇ ಇರುತ್ತೆ. ಅದಕ್ಕೆ ಏರಿಬಿಟ್ಟು ಅದರ ಹೀರೋದರಲ್ಲೇ ಇದ್ದು ಬಿಡುತ್ತೆ ಆನಂದವಾಗಿ. ಮುಂದೇನು ಅಂದರೆ ಸೂರ್ಯ ಅಸ್ತಮಯ ಆಗುವುದು ಗಮನ ಕೊಡಲ್ಲ. ಸೂರ್ಯ ಅಸ್ತಮಯ ಆದರೆ ಕಮಲ ಮುದುಡಿ ಹೋಗುತ್ತೆ. ಕಮಲ ಮುದುಡಿ ಹೋದರೆ ನಮಗೆ ಕಮಲ ಬಿಡಿಸಲಿಕ್ಕೆ ಸ್ವಲ್ಪ ಶಕ್ತಿ ಪ್ರಯೋಗ ಮಾಡಬೇಕಾಗುತ್ತೆ. ಮುದುಡಿ ಹೋದ ಕಮಲ ತೆಗಿಬೇಕಾದ್ರೆ ಒಂದೊಂದು ಬಿಡಿಸಬೇಕಾಗತ್ತೆ. ಮತ್ತೆ ದುಂಬಿಗಷ್ಟು ಶಕ್ತಿ ಇರುತ್ತಾ ಆ ಕಮಲ ಬಿಡಿಸಿಕೊಂಡು ಹೊರಗೆ ಬರಲಿಕ್ಕೆ? ಅದು ಒಂದು ಸಲ ಮುದುಡಿ ಹೋಯಿತಾ ನೋಡಿ, ಗಾಳಿ ಕೂಡ ಒಳಗೆ ಹೋಗಲ್ಲ ಕಮಲದ ಒಳಗೆ. ಒಂದೊಂದು ಒಂದೊಂದು ಒಳಗೆಲ್ಲ ಆ ರೆಕ್ಕೆಗಳು ಹೇಗಿರುತ್ತೆ ಅಂದ್ರೆ ಗಾಳಿ ಚೂರೂ ಹೋಗಲ್ಲ. ಅದಕ್ಕೆ ಮುದುಡಿ ಹೋದ ಕಮಲ ಮಾರನೇ ದಿನ ಅರಳಿದಾಗ ಒಳಗೆಲ್ಲ ಫ್ರೆಶ್ ಆಗಿರುತ್ತೆ. ಯಾಕೆ ಗಾಡಿ ಹೋಗಲ್ಲ, ಏರ್ ಟೈಟ್ ಚೇಂಬರ್ ದೇವರು ಸಹಜವಾಗಿ ಕೊಟ್ಟದ್ದು ಕಮಲಕ್ಕೆ. ಅದರಿಂದ ಈ ದುಂಬಿ ಒಳಗೆ ಹೋಗಿದ್ದು ಕೊನೆಗೆ ಏನಾಗುತ್ತೆ, ಪ್ರಾಣವೇ ಕಳ್ಕೊಳ್ಳುತ್ತೆ. ಅದು ಗೊತ್ತಿಲ್ವಾ? ಗೊತ್ತು. ಸೂರ್ಯ ಅಸ್ತಮಯ ಆದರೆ ಕಮಲ ಮುದುರಿ ಹೋಗುತ್ತೆ ಅಂತ ಗೊತ್ತು. ಗೊತ್ತಿದ್ರೂ ಕೂಡ ಅದರಲ್ಲೇ ಆಸಕ್ತ ಆಗಿರುತ್ತೆ. ಹಾಗೆ ಈ ಭಕ್ತರು ಕೂಡ ದೇವರ ಪಾದಾರವಿಂದದಲ್ಲಿ ಆಸಕ್ತರಾಗಿರ್ತಾರೆ. ಅಲ್ಲಿ ತುಂಬಾ ವಿಶೇಷಣೆಗಳು ಬರ್ತಾ ಇದ್ದಾರೆ. ದೇವರ ಎಂಥವರು ಅಂದ್ರೆ ಪುಂಡರೀಕ ದಳಾಯತಾಕ್ಷ, ಆತನ ಪದ್ಮಗಳೆಂಥವರು, ಪದ ಪದ್ಮಗಳು ಅಂತ ಹೇಳ್ತಾರೆ. ಪಾದಗಳು ಪದ್ಮಗಳು ಅಂತ, ಕಣ್ಣು ಪದ್ಮ, ಕಾಲು ಪದ್ಮ, ಪದ್ಮದಂತೆ ಇದೆ. ಯಾಕೆ? ದೇವರ ಕಣ್ಣಿಗೆ ಮತ್ತು ಕಾಲು ಕೈ ಇವೆಲ್ಲ ಕಮಲಕ್ಕೆ ಹೋಲಿಸ್ತಾರೆ. ಅಂದ್ರೆ ಸುಂದರವಾಗಿರೋದು ಒಂದು ಲಕ್ಷಣ, ಎರಡನೆಯದು ಒಳ್ಳೆ ಸುಂದರವಾಗಿರೋದು, ಸುನ್ನಿತವಾಗಿರೋದು ಎಲ್ಲವಿದೆ. ಇನ್ನೊಂದು ಲಕ್ಷಣ ಇದೆ, ಕಮಲ ನೀರಲ್ಲಿದ್ರೂ ನೀರಿನ ಅಂಟಿರಲ್ಲ, ನೀರಿನ ಅಂಟಿರಲ್ಲ. ಹಾಗೆ ದೇವರ ಕಣ್ಣು, ದೇವರ ಸಕಲೇಂದ್ರಿಯಗಳು ಕಮಲ 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 ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವ ಎಲ್ಲಿದ್ರೂ ಕೂಡ ಅಂಟಿಲ್ಲದವ. ಅವನ ಕಣ್ಣು ಅಂಟಿಲ್ಲ, ಕಾಲು ಅಂಟಿಲ್ಲ, ಯಾವುದಕ್ಕೂ ಅಂಟಿಲ್ಲ, ಎಲ್ಲಿದ್ರೂ ಅಂಟಿಲ್ಲ. ನಮ್ಮ ಕಣ್ಣಿಗೆ ಅಂಟು, ಕೈಗೆ ಅಂಟು, ಕಾಲಿಗೆ ಅಂಟು, ಮೈಯೆಲ್ಲ ಅಂಟು ನಮಗೆ. ಅವನಿಗೆ ಮೈಯೆಲ್ಲ ಅಂಟೇ ಇಲ್ಲ. ನಮಗಿವಾಗ ಏನು ಬೇಕಾಗಿದೆ? ಅಂಟು ಕಳ್ಕೋಬೇಕಾಗಿದೆ. ಅಂಟು ಕಳ್ಕೋಬೇಕಾದ್ರೆ ದೇವರನ್ನ ಅಂಟಿಲ್ಲದವ ಅಂತ ಚಿಂತನೆ ಮಾಡಬೇಕಾಗಿದೆ. ನೋಡಿ, ಇಡೀ ಸಂಸಾರ ಅಂಟು, ಅದು ಹೋಗಬೇಕಾದ್ರೆ ಸಿಂಪಲ್ ಫಾರ್ಮುಲಾ ಕೊಡಿ ಅಂದ್ರೆ ದೇವರನ್ನ ಅಂಟಿಲ್ಲದವ ಅಂತ ಚಿಂತನೆ ಮಾಡಿದ್ರೆ ಸಂಸಾರ ಹೋಗ್ಬಿಡುತ್ತೆ, ಅಸಂಗ ಅಂತ. ಆ ಉಪಾಸನೆ ಮಾಡ್ತಾ ಮಾಡ್ತಾ ಬಂದವರಿಗೆ ಏನಾಗುತ್ತೆ? ಈ ಸಂಸಾರದ ಅಂಟೇ ಹೋಗಿ ಬಿಡ್ತಾ ಬರುತ್ತೆ. ದೇವರ ಅಸಂಗ ಶಬ್ದ ನೋಡಿ, ದೇವರನ್ನ ಅಸಂಗ ಅಸಂಗ ಅಂದ್ರೆ ಅವನಿಗೆ ಎರಡರ್ಥ. ಅಸಂಗ, ಸಂಗ ಇಲ್ಲದವ, ಬೇಡದ್ದರ ಜೊತೆಗೆ ಸಂಘವೇ ಇಲ್ಲ. ಇನ್ನೊಂದು ಅಸಂಗ ಅಂದ್ರೆ ಅಶೇಷವಾದ ಸಂಘ ಇರುವಂಥವ. ದೇವರು ಅಶೇಷವಾದ ಸಂಘ, ಯಾರು? ಭಕ್ತ ಜನರ ಜೊತೆಗೆ ಅಶೇಷವಾದ ಅಂಟನ್ನಿಟ್ಟುಕೊಂಡಿರ್ತಾನೆ. ಮಿಕ್ಕ ಕಡೆ ಅಂಟೇ ಇಲ್ಲ, ಅವನು ಯಾವ ಅಂಟೂ ಇಲ್ಲ. ಭಕ್ತರ ಮೇಲೆ ಮಾತ್ರ ಅಂಟಿಟ್ಟುಕೊಂಡಿರ್ತಾನೆ. ಅದಕ್ಕೆ ದೇವರಿಗೆ ಅಸಂಗ ಅಂತ. ಅಂತ ದೇವರ ಗುಣವನ್ನ ನಾವು ಚಿಂತನೆ ಮಾಡುತ್ತಾ, ದೇವರ ಪಾದವನ್ನ ಪದ್ಮ, ಅವನ ಶರೀರವೆಲ್ಲ ಪದ್ಮ ಪದ್ಮ ಅಂದಾಗ ಭಕ್ತರು ಚಿಂತನೆ ಮಾಡುತ್ತಾರಂತೆ. ಇವನು ಅಸಂಗ ಅಸಂಗ ಅಂತ ಚಿಂತನೆ ಮಾಡಿದರೆ ಭಕ್ತರು ಏನಾಗ್ತಾರೆ ಅಂದ್ರೆ ಅವರು ಅಸಂಗರಾಗ್ತಾರೆ, ಮಿಕ್ಕದ್ದೆಲ್ಲ ಕಳ್ಕೊಳ್ತಾರೆ, ಅಂಟು ಕಳ್ಕೊಳ್ತಾರೆ. ಅಷ್ಟು ಮಾತ್ರ ಬಂದ್ರೆ ಸಾಲದು, ಅದೇನಾಗುತ್ತೆ? ಅನಿಷ್ಟ ನಿವೃತ್ತಿ. ಬೇಡದ್ದರ ಅಂಟು ಕಳ್ಕೊಂಡ್ರೆ ಸಾಲದು, ಮೋಕ್ಷಕ್ಕೆ ಹೋಗಲ್ಲ ನಾವು. ಬೇಡದ್ದರ ಅಂಟು ಕಳ್ಕೊಳ್ಳೋದರ ಮೂಲಕ ಬೇಕಾದ ದೇವರಲ್ಲಿ ಅಂಟು ಬರಬೇಕು. ಅದಕ್ಕೆ ಅಸಂಗ ಶಬ್ದದ ಅರ್ಥ ಎರಡೂ ಆಗಿದೆ. ನಮಗೆ ಸಂಸಾರದ ಅಂಟು ಕಳೆದು ದೇವರಲ್ಲಿ ಅಂಟು ಕೊಡೋದೇ ದೇವರ ಅಸಂಗ ಗುಣ ಉಪಾಸನೆ. ಅದು ಉಪಾಸನೆ ಮಾಡುವಂತಹ ಜ್ಞಾನಿಗಳು ಯಾರಿರ್ತಾರಲ್ಲ, ಅವರು ಅಂಟನ್ನು ಕಳ್ಕೊಂಡಿರ್ತಾರೆ. ಮಿಕ್ಕ ಬೇಡದ ಅಂಟನ್ನೆಲ್ಲ ಕಳ್ಕೊಂಡಿರ್ತಾರೆ, ದೇವರಲ್ಲೇ ಅಂಟಿಟ್ಟುಕೊಂಡಿರ್ತಾರೆ. ಅಂಥವರ ಹಿಂಡು, ಅದು ಒಬ್ಬರಲ್ಲ ಇಬ್ಬರಲ್ಲ, ಗುಂಪು ಗುಂಪು ಹೋಗ್ತಾ ಇರ್ತಾರಂತೆ. ಇದು ನೋಡಿ, ಸಾಮಾನ್ಯವಾಗಿ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಿ ಗುಂಪು ಗುಂಪಾಗಿ ಹೋಗೋದೇ ಲಕ್ಷಣ. ನಾವು ಪ್ರಯಾಣಕ್ಕೆ ಹೋದ್ರೂ ಒಬ್ಬರು ಹೋಗೋದು ಕಷ್ಟ, ಏನ್ ಹೋದ್ರು ಇನ್ನೊಬ್ಬರನ್ನೆಲ್ಲ ಕರ್ಕೊಂಡು ಹೋಗ್ತಾ ಆಯ್ತು. ನಮ್ಮ ಶ್ಯಾಮಲಮ್ಮ ಅವ್ರ ಶ್ರೀರಂಗಕ್ಕೆ ಹೋದ್ರು ಎಟ್ಟೋದನ್ನ ಕರ್ಕೊಂಡು ಹೋದ್ರು, ನಾಳೆ ಹರಿದ್ವಾರಕ್ಕೆ ಹೋಗ್ತಾ ಇದ್ದಾರೆ. ಹೇಳ್ಬಿಡ್ಲ, ಇಲ್ಲೇ ರೆಕಾರ್ಡ್ ಆಗಿ ವಾಟ್ಸಪ್ ಹೋಗುತ್ತೆ. ಶ್ಯಾಮಲಮ್ಮ ಅವರು ಇನ್ನೊಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನಾಳೆ ಸೆಪ್ಟೆಂಬರ್ ದೇಶ ಯಾವಾಗಮ್ಮ? 14-28 ಸೆಪ್ಟೆಂಬರ್ 14-28 ಭಾದ್ರಪದ ಶುದ್ಧ ಪಾಠ್ಯದಿಂದ ಭಾದ್ರಪದ ಶುದ್ಧ ಪೌರ್ಣಿಮ ಪರ್ಯಂತ ಪ್ರೋಷ್ಠಪದಿ ಭಾಗವತ. ಆ ಪ್ರೋಷ್ಠಪದಿ ಭಾಗವತ ಹರಿದ್ವಾರದಲ್ಲಿ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಬಂದ್ರೂ ಅಡ್ಡಿ ಇಲ್ಲ. ಅವರ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತಾ ಇದ್ದೇವೆ. ಆಚಾರ್ಯರೇ, ನೀವು ವಾಟ್ಸಪ್ ಮೂಲಕ ನಿಮ್ಮ ಯಾರ್ಯಾರು ಶಿಷ್ಯವರ್ಗ ಇದ್ದಾರೆ, ಯಾರ್ಯಾರೆಲ್ಲ ನಿಮ್ಮ ಪ್ರವಚನ ಕೇಳುತ್ತಾರೆ, ಇನ್ನ ಯಾರ್ಯಾರಿದ್ದಾರೆ ಅವರಿಗೆ ಗೊತ್ತಿದ್ದವರು ಏನಮ್ಮ ಹೌದಾ? ಎಲ್ಲಾ ಭಕ್ತವರ್ಗ ಎಷ್ಟು ಜನ ಸೇರಿದ್ರು ನಮಗೆ ಬಹಳ ಸಂತೋಷ, ಅವರೆಲ್ಲರೂ ಬರುವಂತೆ ಮಾಡಿ. ಇಷ್ಟು 15 ದಿನ ನೋಡಿ, ನಮಗೆ ಜೀವನದಲ್ಲಿ ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗೋ ಬುದ್ಧಿ ಬರೋದೇ ಕಡಿಮೆ ಬರಲ್ಲ. ಹೋದು ಒಂದು ದಿವಸದ್ದು ಮುಳುಗಾಗಿ ಬಂದ್ಬಿಡ್ತೇವೆ, 2-3 ದಿವಸ ಇರೋದು ಬಹಳ ಕಷ್ಟ. ಅಂಥದ್ದು ಗಂಗಾ ದಡದಲ್ಲೇ, ಪಕ್ಕದಲ್ಲೇ ಗಂಗಾ, ಎಷ್ಟು ಒಂದು ಹೆಜ್ಜೆ ಹಾಕಿದ್ರೆ ಗಂಗಾ, ಆ ಗಂಗಾ ದಡದಲ್ಲೇ ಭಾಗವತ, ನಿತ್ಯ ಗಂಗಾ ಸ್ನಾನ, ಭಾಗವತ ಬೆಳಿಗ್ಗೆ. ನಾನು ಇಷ್ಟು ಕಾಲ ತುಂಬಾ ಕಡೆ ಹೇಳಿದೆ, ನನ್ನ ತೃಪ್ತಿ ಆಗಿರಲಿಲ್ಲ, ಎಲ್ಲ ಚೂರು 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 ಹೇಳ್ತಾ ಇದ್ದೆ. ಈ ಸಲ ತುಂಬಾ ಹೊತ್ತು ಹೇಳಬೇಕು ಅಂತಿದ್ದೇನೆ. ಬೆಳಿಗ್ಗೆ 3 ಸೆಷನ್ ಅಲ್ಲಿ 1.5 ಗಂಟೆ ಅಷ್ಟೇ, ಹೆಚ್ಚಿಲ್ಲ. ಮಧ್ಯೆ ಮಧ್ಯೆ ಬಿಟ್ಬಿಡ್ತೇವೆ 15 ನಿಮಿಷ, ಸ್ವಲ್ಪ ಕೈಕಾಲ ಅಲ್ಲಾಡಿಸಲಿಕ್ಕೆ. ಚೂರು ಬಿಸಿ ತೀರ್ಥ ರೆಡಿ ಮಾಡಿರ್ತಾರೆ, ವೆರೈಟಿ ತೀರ್ಥಗಳೆಲ್ಲ ರೆಡಿ ಮಾಡಿರ್ತಾರೆ, ಎಲ್ಲರೂ ಕುಡಿದು ವಿಶ್ರಾಂತಿ ಚೂರು ಪಡ್ಕೊಂಡು ಬರೋದು. ಒಟ್ಟಾರೆ ಬೆಳಿಗ್ಗೆ 4.5 ಗಂಟೆ ಭಾಗವತ ಶ್ರವಣ, ಸಂಜೆ 1-4.5 ಗಂಟೆ ಭಾಗವತ ಶ್ರವಣ. ಆದಮೇಲೆ ಗಂಗಾ ಅಲ್ಲಿ ವಿಶೇಷವಾಗಿರತಕ್ಕಂತಹ ಸನ್ನಿಧಾನದಲ್ಲಿ ಗಂಗಾ ಆರತಿ ನಡೆಯುತ್ತೆ. ಹರಿದ್ವಾರದಲ್ಲಿ ಬಹಳ ವಿಶೇಷವಾಗಿರುತ್ತೆ ಗಂಗಾ ಆರತಿ ನೋಡಿಕೊಳ್ಳೋದು. ಮತ್ತ ಬಂದುಕೊಳ್ಳೆ ಫಲಾನ ಸಿದ್ಧ. ಆದ ಕೂಡಲೇ ರಾತ್ರಿ ಒಂದು ಈ ಕೇಳಿದವರೆಲ್ಲ ಗುಂಪಿರ್ತೀರಲ್ಲ, ಎಲ್ಲರೂ ಸೇರಿಕೊಂಡು ಸಂಶಯಗಳು ಬರುತ್ತೆ. ಅಲ್ಲಿ ನಾನು ಕೊಡ್ತೇನೆ ಪ್ರವಚನ, ನನ್ನ ಮೂಲಕ ಮಾಡಿಸಬೇಕು ಅಂತ ಭಗವಂತನ ಸಂಕಲ್ಪ ಶ್ಯಾಮರಾಯವರು ಅಂದುಕೊಂಡದ್ದು. ಆದ್ದರಿಂದ ಆ ರಾತ್ರಿ ಕೂತಾಗ ಎಲ್ಲರ ಸಂಶಯಗಳೇನಾದರೂ ಇದ್ರೆ ಅದು ಪರಿಹಾರ ಆಗಲಿಕ್ಕೆ ಒಂದು ಚಿಕ್ಕ ಚರ್ಚಾ ಗೋಷ್ಠಿ, ಎಲ್ಲರೂ ಸೇರಿ ಅವರ ಸಂಶಯ ಪರಿಹಾರ ಮಾಡಿಕೊಳ್ಳಿಕ್ಕೆ ಕೊಡಬಹುದು. ಈ ರೀತಿಯಾಗಿ 15 ದಿವಸ ಕಳೆದದ್ದೇ ಗೊತ್ತಾಗಲ್ಲ. ಶ್ರೀರಂಗದಲ್ಲೂ ಎಲ್ಲರಿಗೂ ಹಾಗೆ ಆಯಿತು, ಹೋದ ದಿವಸ ಆಯಿತು, ಕಣ್ಣು ತೆಗೆಯೋದ್ರೊಳಗೆ 9 ದಿವಸ ಆಯಿತು, ಅವಾಗೆ ಹೋಗ್ಬೇಕಾದಂತ ಎಲ್ಲರಿಗೂ ಬಾಧೆ ಶುರುವಾಯಿತು. ಹಾಗಾಗಿತ್ತು. ಇನ್ನ 28ನೇ ತಾರೀಕಾದ ಕೂಡಲೇ ಬದರೈ ಯಾತ್ರೆ ಏನಿಲ್ಲ, ಹೋಗುವುದು ದೇವರ ದರ್ಶನ ಮಾಡಿಕೊಂಡು ಬಂದು ಮತ್ತ ನಮ್ಮ ಮನೆಗೆ ನಾವು ಬಂದ್ಬಿಡೋದಷ್ಟೇ, ಇಷ್ಟೇ, ಏನಿಲ್ಲ. ಎಲ್ಲರೂ ಬರಬಹುದು. ಅದಕ್ಕೆ ಶ್ಯಾಮಲಮ್ಮ ಅವರ ತಂಗಿ ಇದ್ದಾರೆ ಜಯಶ್ರೀ ಅಂತ, ಅವರ ಫೋನ್ ನಂಬರ್ ಎಲ್ಲ ವ್ಯಾಟ್ಸಪ್ ಅಲ್ಲಿ ಕಳಿಸುತ್ತೆ, ಅದನ್ನ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಬರೋ ವ್ಯವಸ್ಥೆ. ಅಂದ್ರೆ ಹೋಗಿ ಬರುವ ಟಿಕೆಟ್ ಚಾರ್ಜಿಂಗ್, ದೇವರಿಗೆ ಸೇವಾ ಮಾಡಿಸುವ ಚಾರ್ಜಿಂಗ್ ಅದೆಲ್ಲ ಬರೋರುತ್ತೆ. ವ್ಯವಸ್ಥೆ ಮಾತ್ರ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇವರದ್ದು ಇಟ್ಟುಕೊಡ್ತಾರೆ. ಇಷ್ಟು ಮಾಡಿಕೊಂಡು ಬರಬೇಕು. ಅದಕ್ಕೆ ಎಲ್ಲೆಲ್ಲಿ ರೂಮಿನ ವ್ಯವಸ್ಥೆ ಏನು ಅದೆಲ್ಲ ಫೋನ್ ನಂಬರ್ಸ್ ಕೊಡ್ತಾರೆ. ಇಲ್ಲಿಂದ ನೀವು ಮೊದಲೇ ಅಂದ್ರೆ ಮೊದಲೇ ಎಲ್ಲ ಬುಕ್ ಮಾಡಿಟ್ಟಿದ್ದಾರೆ ರೂಮ್ಸ್ ಎಲ್ಲ ಕೂಡ. ನೀವು ಆ ರೂಮ್ ಬುಕ್ ಮಾಡಿದ್ದಾರಲ್ಲ, ಒಬ್ಬ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿಯನ್ನ ನೀವು ಫೋನಿನ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ರೂಮ್ ನಿಮಗೆ ಅಲರ್ಟ್ ಮೊದಲೇ ಮಾಡಿಬಿಡ್ತಾರೆ, ಹೋದ ಕೂಡಲೇ ರೂಮ್ ಸಿಗುತ್ತೆ. ಇಲ್ಲಿಂದನೇ ರೂಮ್ ಬುಕ್ ಮಾಡಿಕೋಬೇಕಾಗಿಲ್ಲ, ಆಲ್ರೆಡಿ ಮೊದಲೇ ಹೋಗಿ 2-3 ಸಲ ಹರಿದ್ವಾರ ಬರಿದ ಬದರಿಗೆಲ್ಲ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ತುಂಬಾ ಕಷ್ಟಪಟ್ಟು ಮಾಡಿಕೊಂಡು ಬಂದಿದ್ದಾರೆ. ಪಾತ್ರೆಗಳು, ಅಲ್ಲಿ ಬೇಕಾದ ಪದಾರ್ಥಗಳು ಎಲ್ಲಿಂದ ತರಬೇಕು, ಆ ಡೆಲ್ಲಿಗೆ ಹೋಗಿ ಅಲ್ಲಿಂದ ಪಾತ್ರೆಗಳು ತರ್ತಾ ಇದ್ದಾರೆ, ಅಡಿಗೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೂ ಶ್ರಮ ಪಟ್ಟು ಅವರ ದೃಷ್ಟಿಯಲ್ಲಿ ಬಂದವರು ಚೆನ್ನಾಗಿ ಭಾಗವತ ಕೇಳಿ. ಎಲ್ಲರಿಗೂ 15 ದಿವಸ ಮಹಾಪರ್ವಕಾಲ, ಭಗವಂತನ ಸದಾ ಚಿಂತನೆ. ಅವಾಗ ಸಂಶಯ ಎಲ್ಲರಿಗೂ ಸರಿಯಾಗಿ ಪೋಷ್ಟಪದಿ ಅಂದ್ರೆ ಭಾಗವತ ಶುದ್ಧದಲ್ಲೇ ಶುರು ಮಾಡ್ತಾ ಇದ್ದೀರಾ. ಗಣೇಶ ಚೌತಿ, ಋಷಿಪಂಚಮಿ, ನಾನಾ ಎಲ್ಲ ಹಬ್ಬಗಳು ಅವಾಗೇ ಬರುತ್ತೆ, ಅವೆಲ್ಲ ಹೇಗೆ ಬಿಟ್ಟು ಬರೋದು ಅಂದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಮನೆಯಲ್ಲಿ ಮಾಡಿ ಮಾಡಿ ದೇವತೆಗಳಿಗೂ ಸಾಕಾಯಿತು, ಒಂದ್ಸಲ ಅಲ್ಲಿಗೂ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಗಣಪತಿ ಪೂಜಾ, ಅಲ್ಲೇ ಋಷಿಪಂಚಮಿ, ಎಲ್ಲ ಅಲ್ಲೇ ಮಾಡಿಬಿಡಿ. ಅದಕ್ಕಂತ ಆಚಾರಗಳ ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಜನ ಬರೋದು ಆಲ್ರೆಡಿ ಎಲ್ಲ ಬುಕ್ ಮಾಡಿಕೊಂಡಿದ್ದಾಯ್ತು, ಬಹಳ ಜನ ಬರ್ತಾ ಇದ್ದಾರೆ. ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಬರಬೇಕು ಅಂತ ಮುಕ್ತ ಕಂಠದಿಂದ ಆಹ್ವಾನ ಕೊಡ್ತಾ ಇದ್ದಾರೆ. ಸರಿ, ಎಲ್ಲರೂ ಯಾವ ಸಂಕೋಚವಿಲ್ಲದೆ ಬರಬಹುದು. ಏನೋಪ್ಪ ಬಂದ್ರೆ ಏನಾಗುತ್ತೋ ಏನೋ, ನಾವು ಬಂದ್ರೆ ಜಾಸ್ತಿ ಆಗುತ್ತೋ ಏನೋ, ಮೊನ್ನೆ ಮೈಸೂರಲ್ಲಿ ಕೇಳಿದ್ರು ಒಬ್ರು, ಹೀಗೆ ಬರಬಹುದು ಅಂದಾಗ ನಾವು ನಾಲ್ಕು ಜನ ಬರ್ತೀವಿ ಬರ್ಬೋದ ಆಚಾರ್ಯ ಹೆಚ್ಚಾಗುತ್ತೇನೋ, ನಾಲ್ಕಲ್ಲ ನಲವತ್ ಜನ ಬನ್ನಿ ಹೆಚ್ಚಾಗಲ್ಲ, ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥಾಪಕರಿದ್ದಾರೆ. ಭಗವಂತ ಅವರಿಗೆ ಶಕ್ತಿ ಕೊಟ್ಟಿದ್ದಾನೆ, ಭಕ್ತಿ ಕೊಟ್ಟಿದ್ದಾನೆ, ಒಳಗೆ ಮನಸ್ಸು ಕೊಟ್ಟಿದ್ದಾನೆ. ದುಡ್ಡು ಇದ್ರೆ ಸಾಲದು, ದುಡ್ಡಿಗೆ ತಕ್ಕಂಥ ಅದನ್ನ ಭಗವಂತನಿಗೆ ಖರ್ಚು ಮಾಡಬೇಕಂತ ಮನಸ್ಸು ಬರಬೇಕು. ಭಗವಂತ ಅವರು ಎಲ್ಲ ಕೊಟ್ಟು ಮಾಡಿಸ್ತಾ ಇದ್ದಾನೆ, ಎಲ್ಲರೂ ಮುಕ್ತವಾಗಿ ಬನ್ನಿ ಅಂತ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಜ್ಞಾನಿಗಳಾದ ಈ ಸಜ್ಜನರೆಲ್ಲ ಹೇಗಿರ್ತಾರೆ ಅಂದ್ರೆ, ಒಬ್ಬೊಬ್ಬರೇ ಸಂಚಾರ ಕೆಲವು ಸಲ ಮಾಡುತ್ತಾರೆ. ಸಾಮಾನ್ಯ ಏನು ಮಾಡುತ್ತಾರೆ, ಈ ಪಕ್ಷಿಗಳು ಅಷ್ಟೇ, ತಮ್ಮ ಜಾತಿ ಪಕ್ಷಿಗಳಿಂದ ಕೂಡಿಕೊಂಡು ಹಾರ್ತಾ ಇರುತ್ತೆ. ಒಂದೇ ಪಕ್ಷಿ ಹಾರಿದೆಯಲ್ಲೋ ಇಲ್ಲ, ಈ ಪಕ್ಷಿಗಳೆಲ್ಲ ಗುಂಪು ಗುಂಪು ಹಾರುತ್ತೆ. ಆನೆಗಳು ಹಿಂಡು ಹಿಂಡು ಹೋಗ್ತಾ ಇರುತ್ತೆ, ಸಿಂಹಗಳೆಲ್ಲ ಹಿಂಡು ಹಿಂಡು ಹೋಗ್ತಾ ಇರುತ್ತೆ. ಪಶುಗಳಲ್ಲೇ ಆ ಲಕ್ಷಣ ಇದೆ. ಮನುಷ್ಯರಲ್ಲೂ ಅಷ್ಟೇ, ಮಠಕ್ ಬರ್ತೀವಿ ಒಬ್ಬರೇ ಕೊಡ್ತೀವ, ಹತ್ತು ಜನ ಮಾತಾಡ್ತಾರೆ ನಮ್ ಗ್ರೂಪ್ ಯಾರು ಸೆಲೆಕ್ಟ್ ಮಾಡ್ಕೊಂಡು ಅವರಲ್ಲಿ ಹೋಗಿ ಕೊಡ್ತೀವಿ, ಆ ತರ ಆಗ್ತಾ ಇರುತ್ತೆ. ಹಾಗೆ ಸಜ್ಜನರಾದವರು ಏನು ಮಾಡುತ್ತಾರೆ ಅಂದ್ರೆ, ಮಿಕ್ಕವರೆಲ್ಲ ಏನಿರುತ್ತೆ, ಎಲ್ಲ ಅಂಟಿದ್ದವರೇ ನೋಡಿ, ಈ ಸಜ್ಜನರು ಅಂಟಿದ್ದವರೇ, ಮಿಕ್ಕವರೆಲ್ಲ ಅಂಟಿದ್ದವರೇ. ಇವರು ದೇವರಲ್ಲಿ ಅಂಟಿದ್ದವರು, ಮಿಕ್ಕವರು ಸಂಸಾರದಲ್ಲಿ ಅಂಟಿದ್ದವರು, ಇಷ್ಟೇ ವ್ಯತ್ಯಾಸ. ಅದಕ್ಕೆ ನೋಡಿದ್ರು ಯಾರಿಗೆ ದೇವರಲ್ಲೇ ಅಂಟಿದೆಯೋ ಅಂಥವರನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ, ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ ಜೊತೆಗೆ ಹೋಗ್ತಾ ಇರ್ತಾರೆ. ಅದನ್ನ ಹಿಂಡು ಅಂತಾರೆ, ಭಕ್ತರ ಹಿಂಡು. ಇವರು ಹೇಗಿರ್ತಾರೆ, ಸದಾ ದೇವರಲ್ಲೇ ಚಿಂತನೆ ಮಾಡ್ತಾ ಮನಸ್ಸಿಟ್ಟಿರ್ತಾರೆ. ಅಂಥ ಭಕ್ತರ ಹಿಂಡು ನೋಡಿದ ಮಾತ್ರದಲ್ಲಿ ಭಕ್ತರ ತನು ಹಿಂಡು ಗರಹಿದ ನರನ ಪಾವನ ಅಲ್ಪರಾಕ್ಷಣರಿ, ಅವರನ್ನ ಒಂದು ಸಲ ನಮಸ್ಕಾರ ಮಾಡಿಬಿಟ್ರೆ ದೊಡ್ಡವರಿಗೆಲ್ಲ ಸೇರಿ ಅವನ ವಂಶವನ್ನೇ ಪಾವನ ಮಾಡುತ್ತಾರೆ. ಹೇಗಿರುತ್ತೆ ಭಗವಂತನನ್ನ ಸದಾ ಚಿಂತನೆ ಮಾಡುವಂತಹ ವ್ಯಕ್ತಿ. ಒಮ್ಮೊಮ್ಮೆ ಬರುವಾಗ ಗರುಡ ಪುರಾಣದಲ್ಲಿ ಬರುತ್ತೆ, ವಾಯುಪುರಾಣದಲ್ಲಿ ಹೇಳ್ತಾರೆ, ಭಗವಂತನನ್ನೇ ಚಿಂತನೆ ಮಾಡತಕ್ಕಂತಹ ವ್ಯಕ್ತಿಗಳು ಎಂದಾದರೂ ಸರಿ ಅವರು ಹೋಗುವ ಕಾಲಕ್ಕೆ ಹೆಣ ಏನಾದರೂ ಸುಡುವುದು ಕಾಣಿಸಿದರೆ, ಹೆಣ ಸುಡುವುದು ಕಾಣಿಸಿದರೆ, ಅವರ ದೃಷ್ಟಿ ಸುಡುವ ಹೆಣದ ಮೇಲೆ ಬಿದ್ದರೆ ಆ ವ್ಯಕ್ತಿ ಸದ್ಗತಿಯಾಗುತ್ತದೆ. ಅದಂತಹ ಶಕ್ತಿ ಆ ಭಗವದ್ಭಕ್ತರಲ್ಲಿ ನಿಂತಿರುತ್ತೆ. ಆದರೆ ಶಕ್ತಿ ಅಂದ್ರೆ ಹೇಗೆ, ಏನೋ ಒಂದು ಫ್ಲಡ್ ಲೈಟ್ ತರ, ಏನಿಲ್ಲ, ನಮ್ಮ ತರನೇ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದಕ್ಕೊಂದು ಚಿಕ್ಕ ದೃಷ್ಟಾಂತ ಪುರಾಣ ಅಂತ ಬರುತ್ತೆ. ಒಬ್ಬ ಭಗವದ್ಭಕ್ತ ಆದರೆ ದೇವರ ಒಂದು ಕಾಡಿನಲ್ಲಿರುವ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ದಿನ ಆದ್ರೂ. ಅವನಿಗೆ ಇಷ್ಟೇ ಕೆಲಸ, ಬೆಳಿಗ್ಗೆ ಹೋಗೋದು, ದೇವರ ಪೂಜೆ ಮಾಡೋದು, ಎಲ್ಲ ದೇವರ ಸೇವಾ ಮಾಡೋದು, ಬರೋದು. ತಲೆಯಲ್ಲಿ ಆ ದೇವರ ಸೇವಾ ಮಾಡೋ ಕಾಲಕ್ಕೆ ಇದು ಬೇಕು ಅದು ಬೇಕು ಅಂತ ದೇವರನ್ನ ಕೇಳಲ್ಲ. ಆ ದೇವರ ಸೇವಾ ಮಾಡೋ ಕಾಲಕ್ಕೆ ಆನಂದ ಬರುತ್ತೆ ಅವನಿಗೆ, ಅದಕ್ಕೋಸ್ಕರ ಹೋಗ್ತಾನೆ. ದೇವರ ಪೂಜಾ ಮಾಡ್ತಾ ಇದ್ರೆ ಅದೇನೋ ಆನಂದ ಬರುತ್ತೆ, ಅದಕ್ಕಾಗಿ ದೇವರ ಪೂಜಾ ಮಾಡ್ಲಿಕ್ಕೆ ಹೋಗ್ತಾನೆ. ಅವನಿಗೆ ಈ ಪುಣ್ಯದ ಲೆಕ್ಕಾಚಾರ ಕ್ಯಾಲ್ಕುಲೇಟರ್ ಇಲ್ಲ ಅವನಿಗೆ. ಇಷ್ಟು ಮಾಡಿದ್ರೆ ಇಷ್ಟು ಪುಣ್ಯ ಬರುತ್ತೆ, ದೇವರಿಗೆ ಒಂದು ಹೂ ಹಾಕಿದ್ರೆ ಇಷ್ಟು ಪುಣ್ಯ, ಈ ಸರ ಹಾಕಿದ್ರೆ ಇಷ್ಟು ಪುಣ್ಯ, ಯಾವ ಲೆಕ್ಕ ಇಲ್ಲ. ದೇವರಿಗೆ ಹಾಕಬೇಕು, ಹಾಕಿದ್ದನ್ನ ನೋಡಬೇಕು, ಸಂತೋಷ ಪಡಬೇಕು, ಬರಬೇಕು, ಇಷ್ಟೇ ಮಾಡ್ತಾ ಇದ್ದ. ಒಂದು ಸಲ ದ್ವಾದಶಿ, ಬೇಗ ಹೋಗ್ಬೇಕು, ಹೊರಟಿದ್ದಾನೆ. ಚೂರು ಬೇಗ ಹೊರಟ, ಎಷ್ಟು ಬೇಗ ಹೊರಟ, 12 ಗಂಟೆಗೆ ಹೊರಟ. 12 ಗಂಟೆಗೆ ಹೊರಟ್ರೆ 12 ಗಂಟೆ ಪ್ರಾಂತ ಈ ಪಿಶಾಚಿಗಳು ಎಲ್ಲ ತಿರುಗುವ ಜಾಗ. ಕಾಡಲ್ಲಿ ಹೋಗ್ತಾ ಇದ್ದಾರೆ, ಗಿಡದ ಮೇಲೆ ಪಿಶಾಚಿ ಕೂತಿತ್ತು, ಇವನನ್ನು ಹಿಡಿಬೇಕು ಅಂತ ನೋಡಿತ್ತು, ತುಂಬಾ ತೇಜಸ್ಸು ಕಾಣ್ತಾ ಇದೆ. ಅದಕ್ಕೆ ಆ ಪಿಶಾಚಿ ಇವನಿಂದ ಉಪಯೋಗ ಆಗುತ್ತೆ ಅಂತ ಹೇಳಿಕೊಂಡು ಅವನಿಗೆ ಕಾಣುವಂತೆ ಎದುರಿಗೆ ಬಂದು ನಿಲ್ತಾ ಇದೆ. ಅವಾಗವ ನೋಡ್ತಾನೆ, ಯಾರು ನೀನು? ಏನೂ ಇಲ್ಲ, ತುಂಬಾ ಪಾಪ ಮಾಡಿ ನಾನು ಹೀಗಾಗಿದ್ದೇನೆ, ದುಃಖ ಪಡ್ತಾ ಇದ್ದೇನೆ, ಇದರಿಂದ ಹೋಗಬೇಕಾದರೆ ನಿನ್ನ ಪುಣ್ಯ ಒಂದು ಚೂರು ಕೊಡು. ಅದಕ್ಕೆ ಅಂತಾನೆ, ನಾನು ದೇವರ ಪೂಜಾ ಮಾಡಿ ಬರ್ತಾ ಇದ್ದೀನಿ, ಅದಕ್ಕೆ ಪುಣ್ಯ ಬರುತ್ತೆ ಅಂತಲೂ ಗೊತ್ತಿಲ್ಲ, ಪುಣ್ಯ ಅಂದ್ರೆ ಏನೋ ಗೊತ್ತಿಲ್ಲ, ನನಗೆ ಸಂತೋಷ ಬರ್ತಾ ಇದೆ, ದೇವರ ಪೂಜಾ ಮಾಡಿ ಬರ್ತಾ ಇದ್ದೀನಿ ಅಷ್ಟೇ, ಯಾವುದಕ್ಕೆ ಪುಣ್ಯ ಏನು ಪುಣ್ಯ ನನಗೆ ಗೊತ್ತೇ ಇಲ್ಲ. ಅವಾಗ ಹೇಳುತ್ತೆ, ನಿಂಗ್ ಗೊತ್ತಿಲ್ಲದಿದ್ರೂ ಬರ್ತಾ ಇದೆ, ಆ ಪುಣ್ಯ ಬರ್ತಾನೆ ಇದೆ, ಆ ಪುಣ್ಯ ಚೂರು ನನಗೆ ಕೊಡು, ಯಾವುದೋ ಒಂದು ಕರ್ಮದ ಪುಣ್ಯ ಕೊಡು. ಅವಾಗೆ ಅವ ನೋಡಿದನಂತೆ, ನೋಡಿ ನಿತ್ಯ ನಾನು ಊಟ ಮಾಡುವಾಗ ಐದು ಆಹುತಿಗಳನ್ನು ತಗೊಳ್ತೇನೆ, ಪ್ರಾಣಾಯ ಸ್ವಾಹ ಅಂತ. ಆ ಐದು ಆಹುತಿಗಳಲ್ಲಿ ಒಂದು ಆಹುತಿ ತಗೊಂಡಾಗ ಏನಾದರೂ ಪುಣ್ಯ ಬಂದಿದ್ರೆ ಆ ಪುಣ್ಯ ನಿನಗೆ ಬರಲಿ. ಒಂದು ಆಹುತಿ ತಗೊಂಡ ಪುಣ್ಯ ಅದಕ್ಕೆ ಧಾರೆ ಎಳೆದ, ನನಗೆ ಗೊತ್ತಿಲ್ಲ ಎಷ್ಟು ಬರುತ್ತೋ, ಇದು ನಿನಗೆ ಬರಲಿ. ತಕ್ಷಣವೇ ಅದರ ಪಿಶಾಚದನ್ನು ಹೋಗಿ ಮೇಲಕ್ಕೆ ಹೊರಡುತ್ತರು. ಅಂದರೆ ಭಗವದ್ಭಕ್ತರಲ್ಲಿ ಪುಣ್ಯ ಎಷ್ಟಿರುತ್ತೆ, ಅವರು ಎಷ್ಟು ಸಮರ್ಥರಿರ್ತಾರೆ, ಅಂಥ ಭಗವದ್ಭಕ್ತರನ್ನ ನಾವು ಕಂಡಾಗ ಅವರಿಗೆ ಚಿರವಾಗಿ ನಮಸ್ಕಾರ ಮಾಡಿಬಿಟ್ರೆ ಅವರ ಮನಸ್ಸು ಕರಗುತ್ತೆ. ಕಾಲಿಗೆ ಬಿದ್ದೋದು ಒಳ್ಳೆ ಇಷ್ಟೇ ಬಾಯಿಂದ ಬರುತ್ತೆ, ಚೆನ್ನಾಗಿರಿ ಅಂತ ಬರುತ್ತೆ. ಆ ಬಂದ ಕೂಡಲೇ ಕಾದಿರ್ತಾರಂತೆ ದೇವತೆಗಳು. ಸಜ್ಜನರ ಬಾಯಿಯಿಂದ ಯಾರು ಆಶೀರ್ವಾದ ಪಡೆಯುತ್ತಾರೋ ಅವರನ್ನು ರಕ್ಷಣೆ ಮಾಡಲಿಕ್ಕೆ ದೇವ ಆಜ್ಞೆ ಮಾಡಿರ್ತಾನೆ, ದೇವತೆಗಳೆಲ್ಲ ಅವರು ಹಿಂದೆ ಬರುತ್ತಾರೆ. ಅದಕ್ಕೆ ದೊಡ್ಡವರಿಗೆ ನಮಸ್ಕಾರ ಮಾಡಿ ಅಂತ ಹೇಳೋದು. ಯಾರಾದರೆ ಅಂತಹ ದೊಡ್ಡವರು ಹೋಗುವಾಗ ಯಾರಾದರೆ ನಂಗೇನು ಅಂತ ತಲೆ ಸೆಟದೇ ಇದ್ದುಕೊಂಡು ಹೋಗ್ತಾ ಇರ್ತಾರೋ ಅಂಥವರ ಸಂಪತ್ತನ್ನ ಆಯುಷ್ಯವನ್ನ ಸೆಳೆದು ಬಿಡ್ತಾರಂತೆ ದೇವತೆಗಳು. ಆದ್ದರಿಂದ ಅದಕ್ಕೆ ಹಿಂಡು ನೋಡಿದ ಮಾತ್ರದಲ್ಲಿ ತನುದಿಂದು ಜಡಗಿದ ನರನ ಪಾವನ ಮಾಡ್ಪರು ಆ ಕ್ಷಣದಲ್ಲಿ ಹೇಗೆ ಅಲರಿ. ಅವರ ಜ್ಞಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಗೊತ್ತಿದ್ದು ನಮಸ್ಕಾರ ಮಾಡಿದರೆ ಪುಣ್ಯವೋ, ಗೊತ್ತಿಲ್ಲದೆ ನಮಸ್ಕಾರ ಮಾಡಿದರೆ ಪುಣ್ಯವೋ, ಎಷ್ಟು ಹೇಳ್ತಾ ಇದ್ದಾರೆ. ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸಲಿಪ್ಪುದೇ. ಕೆಂಡ ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲ ಮುಟ್ಟಿದ್ರು ಕೂಡ ಸುಡುತ್ತಲ್ವಾ. ಅದೇ ತರ ಜ್ಞಾನಿಗಳಿಗೆ ಮಾಡಿದ ನಮಸ್ಕಾರ ನಮ್ಮನ್ನ ಸಲಹುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು, ಕುಮಾನವರ ಕೂಡ ಆಡದಿರು ಲೌಕಿಕಕ್ಕೆ ಮರುಳಾಗಿ. ವೈನತೆಯಾಂಸಗನ ಸರ್ವಸ್ಥಾನದಲ್ಲಿ ತನ್ನಾಮ ರೂಪವಧೇನಿಸುತ ಸಂಚರಿಸು, ಇತರಾಲೋಚನೆಯ ಬಿಟ್ಟು. ಮಕ್ಕಳಿಗೆ ತಾಯಿ ಹೇಳಿಕೊಟ್ಟಂತೆ ದಾಸರಾಗಿ ನಮಗೆ ಉಪದೇಶ ಕೊಡ್ತಾ ಇದ್ದಾರೆ. ಈ ನಿಮಿತ್ತ ಒಡೆಯ ನಿನ್ನ ಮನಸ್ಸಂತೂ ಈಗ ಹೇಗಿದೆ, ಸಂಸಾರದಲ್ಲೇ ಹೋಗ್ತಾ ಇದೆ, ದೇವರ ಕಡೆ ಹೋಗ್ತಾ ಇಲ್ಲ. ಇಂಥ ಮನಸ್ಸು ದೇವರ ಕಡೆಯೇ ಹೋಗುವಂತ ಆಗ್ಬೇಕು. ಇದಕ್ಕೇನು ಮಾಡಬೇಕು, ಮದ್ದೇನು ಅಂದ್ರೆ, ಯಾರ ಮನಸ್ಸು ದೇವರ ಕಡೆಯೇ ಹೋಗ್ತಾ ಇದೆಯೋ ಅಂಥವರ ಸಹವಾಸ ಮಾಡು, ಸುಜ್ಞಾನಿಗಳ ಸಹವಾಸ ಮಾಡು. ಆ ಸಹವಾಸ ಎಷ್ಟು ಸಲ ಮಾಡಬೇಕು, ಪುನಃ ಪುನಃ ಮತ್ತು 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 ಮಾಡುವುದು. ಯಾಕೆ ಅವ್ರ ಜೊತೆಗೆ ಇದ್ಬಿಡು ಅಂದ್ರೆ ಇರ್ಲಿಕ್ಕೆ ನಿಮ್ಗೆ ಆಗಲ್ಲ, ಯಾಕೆ ನಿನ್ನ ಸಂಸಾರ ಅದು ಇದು ಎಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ಆ ಕೆಳಕೊಂಡವರನ್ನು ಬಿಡಬೇಡ, ಅವರನ್ನ ಅಂಟಿಕೊಂಡ್ಬಿಡು, ಸದಾ ಅವರ ಅಂಟಿನಲ್ಲಿರು. ಒಂದ ಅವಾಗಂತೂ ಹೋಗಿ ಮನುಷ್ಯರು ಕಾಣಿಸಿದ ಹೊರತು ಅಂಟ ಬರ್ತಾ ಇಲ್ಲ. ಇವಾಗ ಆಗಲ್ಲ, ಸೆಲ್ ಫೋನ್ ಬಂದಿದೆ, ಅವ್ರು ಎಲ್ಲಿದ್ರೂ ಮಾತಾಡಬಹುದು. ಒಬ್ಬರು ನಮ್ಮವರು ಕೆಳಕೊಂಡಿದ್ದಾರೆ ದೊಡ್ಡವರು ಅಂತಿದ್ರೆ ಆ ಫೋನ್ ಮೂಲಕ ಸಂಪರ್ಕ ಮಾಡಬಹುದು. ಫೋನ್ ಮೂಲಕವೇ ತುಂಬಾ ಜನ ಪಾಠವೂ ಮಾಡ್ತಾ ಇದ್ದಾರೆ, ಫೋನ್ ಮೂಲಕವೇ ಪ್ರವಚನವೂ ಬರ್ತಾ ಇದೆ. ಫೋನ್ ದೊಡ್ಡ ಗಂಗಾಧರ ಆಗಿಬಿಟ್ಟಿದೆ, ಎಲ್ಲರೂ ಮುಳುಗ್ತಾ ಇದ್ದಾರೆ ಅದರಲ್ಲಿ. ಹೌದಲ್ವೋ, ಹಂಗ ಒಟ್ಟಾರೆ. ಸಜ್ಜನರ ಸಹವಾಸ ಅಂದ್ರೆ ಏನು ಅಂತ ಪ್ರಶ್ನೆ. ಸಜ್ಜನರ ಸಹವಾಸ ಅಂದ್ರೆ ದೇಹದ ಜೊತೆಗೆ ಇದ್ರೆ ಸಹವಾಸ ಅಲ್ಲ, ಅವರ ಆಲೋಚನೆಗಳ ಜೊತೆಗೆ ಸಹವಾಸ. ಸಜ್ಜನರು ಇದ್ರಪ್ಪ, ಅವ್ರ ಪಾಡಿಗೆ ಅವ್ರು ಕೂತಿದ್ರು, ನಮ್ಮ ಪಾಡಿನ ಅವ್ರು ಕೂತಿದ್ರು, ಪಕ್ಕದಲ್ಲೇ ಕೂತಿದ್ರು, ಒಂದು ಗಂಟೆ ಕೂತಿದ್ರು, ಏನು ಉಪಯೋಗ ಆಗಲ್ಲ. ಸಜ್ಜನರ ಆಲೋಚನೆಯ ಜೊತೆಗೆ ಸಹವಾಸ. ಅವರ ಸೇವಾ ಮಾಡಿದಾಗ ಸುಮ್ಮನೆ ಕೊಡಲ್ಲ, ಅಯ್ಯೋ ಇವರು ಸ್ವಲ್ಪ ಉಪಕಾರ ಮಾಡೋಣ ಅಂತ ನೋಡ್ತಾರೆ. ಏನ್ ಮಾಡ್ತಾರೆ, ಒಳ್ಳೆ ತಿಳುವಳಿಕೆ ಕೊಡ್ತಾ ಹೋಗ್ತಾರೆ. ಅವರ ತಿಳುವಳಿಕೆ ಜೊತೆಗೆ ಸಹವಾಸ ಮಾಡು. ಕುಮಾನವರ ಕೂಡ ಆಡದಿರು ಲೌಕಿಕವೇ ಮರುಳಾಗಿ. ಅದಕ್ಕೆ ಹೇಳ್ತಾರೆ, ನಮಗೆ ಹೊರಗೆ ಸಜ್ಜನರು ಅಂತ ಹೇಗೆ ಗೊತ್ತಾಗಬೇಕು, ಇದು ದೊಡ್ಡ ಪ್ರಶ್ನೆ. ಸಜ್ಜನರು ಇಂಥವರನ್ನ ನಾವು ಸೇರಿದರೆ ವಿಶೇಷವಾಗಿ ಪುಣ್ಯ ಬರುತ್ತೆ, ವಿಶೇಷವಾಗಿ ಜ್ಞಾನ ಬರುತ್ತೆ, ಇವರು ಜ್ಞಾನಿಗಳು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಗೊತ್ತೇ ಆಗಲ್ಲ. ಎಲ್ಲರ ಥರ ಅವರು ಇರ್ತಾರೆ, ಮತ್ತೆ ಅವರು ಗೊತ್ತಾಗಬೇಕಾದರೆ ನಮ್ಮ ಬುದ್ಧಿ ಅಂಥವರನ್ನ ಕಂಡಾಗ ಮಾತ್ರ ಹೋಗ್ಬೇಕು, ಅವ್ರ ಕಾಲಿಗೆ ಬೀಳಬೇಕು. ವಿಶೇಷವಾಗಿ ಹಾಗೆ ನಮ್ಮಲ್ಲಿ ಬರಬೇಕಾದ್ರೆ ಏನಾದರೂ ಉಪಾಯ ಇದೆಯಾ ಅಂದ್ರೆ ಅದಕ್ಕೆ ಒಳಗೆ ಇನ್ನೊಂದು ಉತ್ತರ ಕೊಡ್ತಾರೆ. ಈ ನಿಮಿತ್ತ ಅಂದ್ರೆ ಹೊರಗೆ ಕಾಣಿಸುವ ಜ್ಞಾನಿಗಳ ಸಂಘ ಆಗಬೇಕೆಂಬ ನಿಮಿತ್ತದಿಂದ ಏನು ಮಾಡಬೇಕು, ಸುಜ್ಞಾನಿಗಳ ಸಹವಾಸ ಮಾಡುವುದು. ಯಾರು ಸುಜ್ಞಾನಿಗಳು ಅಂದ್ರೆ ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳು, ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳೇ ಮೊದಲು ವಿಶೇಷವಾದ ಜ್ಞಾನಿಗಳು, ಅವರನ್ನ ಸದಾ ಸ್ಮರಣೆ ಮಾಡಬೇಕಂತೆ. ನಮಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವ ಏವಹಿ, ನೀವೆಲ್ಲರನ್ನ ಉದ್ಧಾರ ಮಾಡಬೇಕು ಅಂತ ಅವರನ್ನ ಪ್ರಾರ್ಥನೆ. ಏನಂತ, ಒಳ್ಳೆ ಗುರುಗಳ ಒಳ್ಳೆ ಸಜ್ಜನರ ಸಹವಾಸ ಸಿಗುವಂತೆ ಮಾಡಿ ಅಂತ ಅವರ ಚಿಂತನೆ ಮಾಡಬೇಕು. ಹಾಗೆ ಕುಮಾರವರ ಕೂಡಾಡದಿರು ಕುತ್ಸಿತವಾದವರು ಯಾರು, ಮಾನವರಿಗಿಂತ ಕುತ್ಸಿತ, ದೇವ ಮಾನವ ದಾನವ ಅಂತ ಮೂರು ವರ್ಗ ಆದರೆ ಮಾನವರಿಗಿಂತ ಕುತ್ಸಿತವಾದ ಜಾಗದಲ್ಲಿರೋರು ಯಾರು, ಕುಮಾನವರು ಅಂದ್ರೆ ಮಾನವರಿಗಿಂತ ಕುತ್ಸಿತ ಜಾಗದಲ್ಲಿರೋರು ದೈತ್ಯರು, ನಮ್ಮೊಳಗೆ ತತ್ವಾಭಿಮಾನಿ ದೈತ್ಯರು. ಅವರ ಜೊತೆಗೆ ಆಡದಿರು, ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವರೇನ್ ಮಾಡುತ್ತಾರೆ, ಸಜ್ಜನರಾದವರು ಬರುವುದು ನಮಗೆ ಗೊತ್ತಿರದಿದ್ರು ಒಳಗೆ ತತ್ವಾಭಿಮಾನಿಗಳಿಗೆ ಗೊತ್ತಾಗುತ್ತಲ್ವಾ, ಅವರು ಪ್ರೇರಣೆ ಮಾಡುತ್ತಾರಂತೆ. ನೋಡು ನೋಡು ಇವರತ್ರ ಹೋಗಿ ಕಾಲಿಗೆ ಬೀಳೋ ಒಳ್ಳೆದಾಗುತ್ತೆ, ನೋಡು ನೋಡು ಅಂತ ಒಳಗೆ ಪ್ರೇರಣೆ ಮಾಡುತ್ತಾರೆ. ನಾವು ಹೋಗಿ ಅವರಿಗೆ ಕಾಲಿಗೆ ಬಿದ್ದಾಗ ಅವರ ಅನುಗ್ರಹ ಮಾಡುತ್ತಾರೆ. ಹಾಗಾದರೆ ನಾವು ನಮ್ಮ ನಮ್ಮ ಗುರುಗಳನ್ನ ಸಜ್ಜನರನ್ನ ಅವರ ಪಾದ ಹಿಡಿದು ಸೇವಾ ಮಾಡುವುದರಲ್ಲಿ ಪ್ರಧಾನ ಪಾತ್ರ ವಹಿಸೋದು ಯಾರು, ತತ್ವಾಭಿಮಾನಿ ದೇವರು. ವಿಪ್ರತಿಥರು ಹುಡುಗರಾಗಿದ್ದಾಗ ಒಳ್ಳೆ ಗುರುಗಳು ಬೇಕು ಅಂತ ಹೊರಟರು, ಎಲ್ಲಿಗೆ, ರಾಘವೇಂದ್ರ ಸ್ವಾಮಿಗಳ ಹತ್ರ ಹೊರಟರು. ಅಲ್ಲಿ ಸಿಗ್ತಾರೆ, ರಾಯರು ಸಿಗಿಸಿಕೊಡ್ತಾರೆ ಅಂತ. ಐಲಿ ವೆಂಕಟರಾಮಾಚಾರ್ಯರು ವ್ಯಾಸ ತತ್ವಜ್ಞರು, ಅವರ ಪೂರ್ವಾಶ್ರಮದ ಆಶ್ರಮ ರಾಮ, ಅವರು ಹೊರಟರಂತೆ, ನನಗೆ ಒಳ್ಳೆ ಶಿಷ್ಯ ಬೇಕು. ಇಬ್ಬರೂ ಸೇರಿ ಮಂತ್ರಾಲಯಕ್ಕೆ ಬಂದರು. ಆರಾಧನಾ ಕಾಲ, ಎಷ್ಟು ಸಾವಿರ ಜನ ಸೇರಿರ್ತಾರೆ, ಅದರಲ್ಲಿ ಈ ವ್ಯಕ್ತಿ ಹತ್ರೇ ಹೋಗಬೇಕು ಅಂತ ಬುದ್ಧಿ ಹೇಗೆ ಬರಲಿಕ್ಕೆ ಸಾಧ್ಯ? ಅದು ಬಂತು ನೋಡಿ, ವೆಂಕಟರಾಮಾಚಾರ್ಯರು ಬರ್ತಾ ಇದ್ದಾರೆ, ಈ ಹುಡುಗ ಬರ್ತಾ ಇದ್ದಾನೆ, ಇಬ್ಬರನ್ನ ಒಂದು ಕಡೆ ಬರುವಂತೆ ಮಾಡಿದ್ದು ಒಳಗಿರುವ ತತ್ವಾಭಿಮಾನಿಗಳು ಭಗವಂತ. ಈ ಹುಡುಗನ್ನ ಅವರು ನೋಡುತ್ತಾರೆ, ಅವರನ್ನ ಈ ಹುಡುಗ ನೋಡುತ್ತಾನೆ. ನೋಡಿದಾಗ ಇವರೇ ಅಲ್ಲಿ ತುಂಬಾ ಜನ ಪಂಡಿತರಿದ್ದಾರೆ, ಒಳ್ಳೆ ಗುರುಗಳು ಬೇಕು ಅಂತ ಹೊರಟಿದ್ದು. ಇವರನ್ನ ನೋಡಿದಾಗ ಮಾತ್ರ ಅವರಿಗೆ ಇವರೇ ನನ್ನ ಗುರುಗಳಾದ ಚೆನ್ನಾಗಿರುತ್ತೆ ಅಂತ ಇವರಿಗೆ ಆಲೋಚನೆ. ಅವರಿಗೆ ಈ ಹುಡುಗನ ನೋಡಿದ ಕೂಡಲೇ ಈ ಹುಡುಗ ಆದ ಚೆನ್ನಾಗಿರುತ್ತೆ ಅಂತ ಅವರಿಗೆ ಆಲೋಚನೆ. ಇಷ್ಟ ಆಲೋಚನೆ ಬಂದ್ರೆ ಸಾಕ, ಶಿಷ್ಯನಾದವರ ಲಕ್ಷಣ ಏನು, ತಾನಾಗಿ ಗುರುಗಳ ಕಾಲಿಗೆ ಬಿಡಬೇಕು, ಗುರುಗಳಾಗಿ ಕರೆಯೋದಲ್ಲ. ವಿಷ್ಣು ಬಿತ್ತರು ಅವರು ನೋಡಿದ ಕೂಡಲೇ ಹೋಗಿ ಕಾಲಿಗೆ ಬಿದ್ದರು. ಅದು ಪ್ರೇರಣೆ ಮಾಡಿದ್ಯಾರು, ಒಳಗಿದ್ದವರೇ. ಅವಾಗ ಆ ಹುಡುಗನ ಕರೆಕೊಂಡು ಬಾ ನಿಮಗೆ ಪಾಠ ಹೇಳಿಕೊಡುತ್ತೇನೆ ಅಂತ ತಾವು ಕಲಿತದ್ದನ್ನೆಲ್ಲ ಅರದು ಹಾಕಿದ್ರು. ಅವರು ಇದೆಲ್ಲ ನಡೆದದ್ದು ಹೇಗೆ, ಒಳಗಿರುವ ತತ್ವಾಭಿಮಾನಿಗಳ ವ್ಯಾಪಾರ. ಅದರಿಂದ ನಮಗೂ ಕೂಡ ನಮಗೆ ತಕ್ಕಂತ ಅನುಗ್ರಹ ಮಾಡತಕ್ಕಂತ ಜ್ಞಾನಿಗಳ ಸಹವಾಸ ಆಗಬೇಕಾದರೆ ಅದಕ್ಕೆ ನಾವು ಶರಣಾಗತರಾಗಬೇಕಾಗಿದ್ದು ಯಾರಿಗೆ, ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳಿಗೆ ಶರಣಾಗತರಾದರೆ ಅವರು ಕಾಲಕಾಲಕ್ಕೆ ಸಕಾಲಕ್ಕೆ ಪ್ರೇರಣೆ ಮಾಡಿ ಸಜ್ಜನರು ಒಬ್ಬರು ಆ ಸಜ್ಜನರೊಳಗಿದ್ದು ನಮ್ಮ ಹತ್ರ ಕರಕೊಂಡು ಬರೋದು ಅವರೇ, ನಮ್ಮ ಒಳಗಿದ್ದು ಅವರ ಹತ್ರ ಕರಕೊಂಡು ಹೋಗೋದು ಇವರೇ, ಇವರೇ ಅವರ ಕಾಲಿಗೆ ಬೀಳುವಂತೆ ಮಾಡಿ ಪರಮಾನುಗ್ರಹ ಮಾಡಿಸ್ತಾರೆ. ಆದ್ದರಿಂದ ಅಂಥ ಜ್ಞಾನಿಗಳ ಸುಜ್ಞಾನಿಗಳ ಸಹವಾಸ ಮಾಡಿ ತತ್ವಾಭಿಮಾನಿಗಳ ಅನುಗ್ರಹದಿಂದ ಸುಜ್ಞಾನಿಗಳು ಸಿಗ್ತಾರೆ, ಅಂಥವರ ಸಹವಾಸ ಮಾಡು. ಲೌಕಿಕಕ್ಕೆ ಮರುಳಾಗಿ ಕುಮಾರನವರ ಕೂಡಾಡದಿರು. ಈ ಕುಮಾರನವರು ಅಂದ್ರೆ ಒಂದು ತತ್ವಾಭಿಮಾನಿಗಳು ಇತ್ತು, ಅವರ ಕಡೆ ಹೋಗಬೇಡಿ, ಅವರು ಚಿಂತನೆ ಮಾಡಬೇಡಿ ಅಂತ. ಅಂದ್ರೆ ಇಲ್ಲಿ ಹೇಳ್ತಾರೆ, ಲೌಕಿಕದಲ್ಲಿ ಏನ್ ಮನುಷ್ಯರು ಇರ್ತಾರಲ್ಲ ಅವರ ಲಕ್ಷಣಗಳು ಹೀಗಿವೆ ಎಂದು. ಏನು, ಕೆಲವರು ದೇವರ ಕಡೆ ಮನಸ್ಸಿರೋರು, ಕೆಲವರು ಸಂಸಾರದ ಕಡೆ ಮನಸ್ಸಿರೋರು. ಅಂದರೆ ಅವರು ಕೆಟ್ಟವರ ಅಂತ ಪ್ರಶ್ನೆ ಅಲ್ಲ, ಒಳ್ಳೆಯವರೇ, ಒಳ್ಳೆತನ ಇರುತ್ತೆ. ಆದರೆ ಅವರ ಆಸಕ್ತಿ ಎಲ್ಲಿರುತ್ತೆ, ಸಂಸಾರದಲ್ಲೇ ಇರುತ್ತೆ. ಇದಕ್ಕೆ ದೃಷ್ಟಾಂತ ನೋಡಬೇಕಾದ್ರೆ ಬಹಳ ಜನ ಹೇಳ್ತಾ ಇರ್ತಾರೆ, ನೋಡಿ ಆಚಾರ್ಯ ನಮ್ಮ ಮನೆಯವರು ತುಂಬಾ ಒಳ್ಳೆಯವರು ಆದರೆ ದೇವರು ಕಡೆಗೆ ಬರುವುದೇ ಇಲ್ಲ, ದೇವರು ನಮಸ್ಕಾರವೇ ಮಾಡಲ್ಲ.
ಬರೀ ಸಂಸಾರದ ಕಡೆಯೇ ಇರ್ತಾರೆ. ನನ್ನ ನೀನು ಬೇಕಾದ್ರೆ ಪುರಾಣಕ್ಕೆ ಹೋಗು, ಅಡ್ಡಿ ಮಾಡಲ್ಲ, ನನ್ನ ಕರೆಯುವಂಗೆ ಸಾಕು ಇಷ್ಟು ಹೇಳ್ತಾರೆ. ನೀನು ಬೇಕಾದ್ರೂ ಹೋಗು ಅಂತಾರೆ, ಇಷ್ಟೆಲ್ಲ ಮಾಡ್ತಾರೆ. ಅವರಿಗೆ ಬರಬೇಕಾದ್ರೆ ನಾನೇನ್ ಮಾಡಲಿ? ಇನ್ನೊಂದು ಕಡೆ ನಾನು ಬರ್ತೇನೆ, ನನ್ನ ಹೆಂಡತಿ ಬರಲ್ಲ ಅಂತ ಗಂಡಸರು ಕಂಪ್ಲೇಂಟ್ ಹೌದಲ್ಲೋ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಅವರೆಲ್ಲ ಕೆಟ್ಟವರಲ್ಲ, ಕೆಟ್ಟವರಲ್ಲ, ಅವರ ಮನಸ್ಸು ದೇವರ ಕಡೆ ಬರಲಿಲ್ಲ, ಇನ್ನೆಲ್ಲಿ ಬಂದಿದೆ, ಸಂಸಾರದ ಕಡೆ ಬಂದಿದೆ. ಇದರಲ್ಲೇ ಕೆಲವು ಜನ ಹೇಗಿರ್ತಾರೆ, ಸಂಸಾರದಲ್ಲೇ ಇರುತ್ತೆ ಅವರಿಗೆ, ಅವರ ಪಾಡಿಗೆ ಅವರು ಸಂಸಾರದಲ್ಲೇ ಇರ್ತಾರೆ. ಇನ್ನೊಬ್ಬರು ಯಾರಾದರೂ ದೇವರ ಕಡೆ ಹೋಗ್ತಾ ಇದ್ರೆ ಅವರ ತಂಟೆಗೆ ಹೋಗಲ್ಲ, ಅವ್ರ ಪಾಡವ್ರು ಹೋಗ್ಲಿ, ನಮ್ಮ ಪಾಡನ ಸಂಸಾರದಲ್ಲಿರೋಣ ಅಂತಾರೆ, ಅವರದ್ದೇನು ತೊಂದರೆ ಇಲ್ಲ. ಇನ್ನೊಂದು ವರ್ಗ ಇದೆ. ಯಾವ ವರ್ಗ ಅಂದ್ರೆ ಸಂಸಾರದಲ್ಲಿ ಅವರಿಗೆ ಎಷ್ಟು ಅಭಿಮಾನ ಬೆಳೆದೋಗಿರುತ್ತೆ ಅಂದ್ರೆ ದೇವರ ಕಡೆ ಹೋಗುವಂತವರನ್ನ ಕಂಡ್ರೆ ಸಾಕು, ಅವರನ್ನು ಈಚೆಗೆ ಸೆಳಕೊಂಡು ಬಂದು ಬೇರೆ ಕಡೆಗೆ ಕರ್ಕೊಂಡು ಹೋಗೋ ಪರ್ಯಂತ ಸಂಕಟ ಕಡಿಮೆ ಆಗಲ್ಲ ಅಂತವರಿರ್ತಾರೆ. ಏನು ಪುರಾಣಕ್ಕೆ ಹೋಗ್ತೀವಿ ಅಂತ ಕೂಡಲೇ ಅಲ್ಲಿಗೆ ಹೋಗ್ತೀರಿ, ಗಾಂಧಿ ಬಜಾರ್ ಹೋಗೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ತಲೆ ಕೆಡಿಸಿ ಕರ್ಕೊಂಡು ಹೋಗಿ ಪುರಾಣ ಅವರಿಗೇನು ಗಾಂಧಿ ಬಜಾರ್ ಹೋಗಿ ಅವರೇ ದುಡ್ಡಿಡ್ತಾರೆ, ಆಟೋಗೂ ದುಡ್ಡು ಅವರೇ, ಅಲ್ಲಿ ತಗೊಂಡು ಹೋಗಿ ಏನು ಕೊಡ್ಕೊಂಡ್ರೆ ಅವರೇ ದುಡ್ಡು ಕೊಡ್ತಾರೆ. ಅಲ್ಲ ದುಡ್ಡು ಲಾಸ್ ಆಯ್ತಲ್ಲ ಅಂದ್ರೆ ಇವರು ಪುರಾಣ ಹಾಳು ಮಾಡಿರುವಲ್ಲ ಆ ತೃಪ್ತಿ ಇರುತ್ತವ್ರಿಗೆ, ಪುರಾಣ ಹಾಳು ಮಾಡಿದ ತೃಪ್ತಿ ಇರುತ್ತಲ್ಲ, ಅದು ನಮ್ಗೆ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಆ ರೀತಿಯಾಗಿ ತಯಾರಾಗಿರುತ್ತಾರೆ. ಇಂಥವರನ್ನ ಕುಮಾರವರು ಅಂದ್ರೆ ಅವರು ಕೆಟ್ಟವರಲ್ಲ, ಅವರು ಕೆಟ್ಟವರಲ್ಲ, ಸಂಸಾರದ ಅಂಟು ವಿಪರೀತ ಇರುತ್ತೆ, ಅಂಥವರ ತಂಟೆಗೆ ನೀನು ಹೋಗ್ಬೇಡ ಅಂತ. ಯಾಕಂದ್ರೆ ಅವರು ಏನು ಮಾಡದಿದ್ರು ಅವರ ಮಾತು ನಮ್ಮ ತಲೆಗೆ ಬಿಡ್ತಾ ಇದ್ರೆ ಅವ್ರು ಸುಮ್ಮನೆ ಇರ್ತಾರೆ, ಬಂದು ಕೂತ್ರೆ ಕುರಿತಾ ಇರ್ತಾರೆ, ಏನೋ ಒಂದು ಹೇಳ್ತಾರೆ, ನೋಡಿ ಮೊದಲುಕೊಂಡು ಚಪ್ರಾಸಿ ಬರಿ ಎಲ್ಲರ ವಿಷಯ ಹೇಳ್ತಾ ಇರ್ತಾರೆ, ಎಲ್ಲರೂ ಹೇಳ್ತಾ ಇರ್ತಾರೆ. ನಮ್ಮ ತಲೆ ಮೊದಲೇ ಸಂಸಾರದಲ್ಲಿತ್ತು, ಈಗ ದೇವರ ಕಡೆ ಬರ್ತಾ ಇದೆ, ಮತ್ತಾ ಮಾತುಗಳು ಕಿವಿಯಲ್ಲಿ ಬಿಡುತ್ತಾ ಇದ್ರೆ ಅಲ್ಲಿಗೆ ಹೋಗ್ಬಿಡುತ್ತೆ. ಅದಕ್ಕೆ ನಮಗೇನು ಬೇಕಾಗಿದೆ, ಜ್ಞಾನಿಗಳ ಸಹವಾಸ ಮಾಡಿದರೆ, ದೇವರನ್ನೇ ಚಿಂತನೆ ಮಾಡುವವರ ಸಹವಾಸ ಮಾಡಿದರೆ ನಾವು ಕೂಡ ಹಾಗೇ ಹೋಗ್ತಾ ಇರ್ತೀವಿ. ಯಾರು ಹೋಗ್ತಾ ಇಲ್ಲ ಅವರನ್ನ ಬಿಟ್ಟರೆ ಆ ಕಡೆ ಹೋಗೋದು ನಿಲ್ಲುತ್ತೆ. ಆದ್ದರಿಂದ ಇಷ್ಟು ಮಾಡುವಂದ್ರು. ಅವಾಗ ಮತ್ತು ಪ್ರಶ್ನೆ ಬಂತು, ಸುಜ್ಞಾನಿಗಳು ಅಂದ್ರೆ ಅವರ ಲಕ್ಷಣ ಏನು, ಅವರ ಆಲೋಚನಾ ರೀತಿ ಹೇಗಿರುತ್ತೆ ಅಂದ್ರೆ ಹೇಳ್ತಾರೆ, ನೀನು ಹೀಗೆ ಮಾಡು ಅಂತ ಹೇಳುವುದರ ಮೂಲಕ ಆ ಬರೋರು ಹೀಗಿರ್ತಾರೆ ಅಂತ. ವೈನತೆಯಾಂಸಗನ ಸರ್ವಸ್ಥಾನದಲ್ಲಿ ತನ್ನಾಮರೂಪವ ಧೇನಿಸುತ್ತ ಸಂಚರಿಸು ಇತರ ಆಲೋಚನೆಯ ಬಿಟ್ಟು. ಯಾರಾದರೆ ಇತರ ಆಲೋಚನೆ ಅಂದ್ರೆ ನಾಳೆಗೆ ಹೇಗೋ, ಇವತ್ತಿಗೆ ಹೇಗೋ, ನಾಡದಿಗೆ ಹೇಗೋ ಆಲೋಚನೆ ಇಲ್ಲ, ಅದೇನಾಗುತ್ತೋ ಇದೇನಾಗುತ್ತೋ ಆಲೋಚನೆ ಇಲ್ಲ, ಯಾವ ಆಲೋಚನೆ ತೆಗೆದುಬಿಡ್ತಾರೆ. ಯಾಕಪ್ಪ ಆಲೋಚನೆ ಯಾಕೆ ಮಾಡಬಾರ್ದು, ನಾಳೆ ಹೇಗಂತ ನೋಡಬಾರ್ದ, ಅವರ ತಲೆಯಲ್ಲಿ ಕೂತಿರುತ್ತೆ, ಅವನು ಹೇಗಿಟ್ರೆ ಹಾಗಾಗುತ್ತೆ, ನಾನು ತಲೆ ತಲೆ ಹೊಡ್ಕೊಂಡು ಏನು ಆಲೋಚನೆ ಮಾಡಿದ್ರು ಅದು ಆಗಲ್ಲ, ಅದಂತೂ ಸತ್ಯ. ಅವನ ಸಂಕಲ್ಪದಲ್ಲಿ ಏನಿರುತ್ತೋ ಅದು ಹಾಗೇ ಆಗುತ್ತೆ. ಆದ್ರಿಂದ ಸುಮ್ಮನೆ ಒಣ ಚಿಂತನೆ ಮಾಡಿ ಬೀದಿ ಬೆಳೆಸ್ಕೊಳ್ಳೋದು ಯಾಕೆ, ಅದಕ್ಕೆ ಈ ತರ ಆಲೋಚನೆಗಳು ಬಿಡ್ತಾರೆ, ಅವನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಹೇಗೆ ಅವನನ್ನೇ ಚಿಂತನೆ ಮಾಡುವ ರೀತಿ ಹೇಗೆ, ಗರುಡ ವಾಹನನಾದ ಆ ಭಗವಂತನನ್ನ ಸರ್ವಸ್ಥಾನದಲ್ಲಿ ಎಲ್ಲೆಲ್ಲಿ ಏನೇನು ನೋಡುತ್ತಾರೆ ಅಲ್ಲಲ್ಲೆಲ್ಲ ಗರುಡ ವಾಹನನಾದ ಭಗವಂತನನ್ನ ನೋಡ್ತಾ ಬರ್ತಾರೆ. ಇಲ್ಲಿ ಹೇಳ್ತಾರೆ ಯಾರನ್ನ ಚಿಂತನೆ ಮಾಡಬೇಕು, ನಾವು ತಿರುಗಾಡ ಕಾಲಕ್ಕೆ ಕಾಣಿಸೋದು ಎರಡು, ಇರೋದು ಮೂರು, ದೇವರು ಜೀವ ಜಡ ಮೂರೇ ಇರೋದು, ದೇವರು ಅಂತ ಕಾಣಿಸಲ ನಮಗೆ. ಆ ಕಾಣಿಸಲ ದೇವರನ್ನ ಕಾಣಿಸುವ ಜೀವ ಜಡಗಳಲ್ಲಿ ನೋಡಬೇಕು. ಹೇಗೆ ಹೇಗಿರ್ತಾನೆ, ತನ್ನಾಮ ರೂಪವ, ಇಷ್ಟು ಜನ ಕೂತಿದ್ದೀರಾ, ನಿಮ್ಮಲ್ಲಿ ದೇವರಿದ್ದಾರೆ, ಹೇಗಿದ್ದಾರೆ, ನಿಮ್ಮ ನಿಮ್ಮ ಆಕಾರದಲ್ಲೇ ಇದ್ದಾನೆ, ಹೆಸರೇನು ಆ ದೇವರಿಗೆ, ನಿಮ್ಮ ಹೆಸರೇ ರಾಮಣ್ಣ ಅಂತಿದ್ರೆ ಆತನ ಹೆಸರು ರಾಮಣ್ಣ, ನಿಮ್ ಸುತ್ತ ಇರುವ ದೇವರ ಹೆಸರು ರಾಮಣ್ಣ, ಶ್ರೀನಿವಾಸಾಚಾರ್ಯ ಅಂದ್ರೆ ಅವನ ಹೆಸರು ಶ್ರೀನಿವಾಸಾಚಾರ್ಯ, ಆ ಹೆಸರೇ ಅಂದ್ರೆ ಯಾರಾದ್ರೂ ಬರ್ತಾ ಇದ್ರೆ ಈ ಆಚಾರ ಬಂದ್ರು ಇವರು ಬಂದ್ರು ಅಂತ ನೋಡಿದಾಗ ಅವರನ್ನ ನೋಡುತ್ತೀವಿ, ಇವಾಗ ಹಾಗಲ್ಲ, ಆ ಸುತ್ತಿರುವ ದೇವರು ಆ ಹೆಸರಲ್ಲಿ ಬರ್ತಾ ಇದ್ದಾನೆ ಅಂತ ನೋಡ ಬರ್ತಾ ಇದೆ. ಅಷ್ಟಲ್ಲದೆ ವೈನತೆಯ ಅಂಶಗಣ ಚಿಂತಿಸು, ಎಲ್ಲ ಕಡೆ ದೇವರನ್ನು ಚಿಂತಿಸು, ಅವ ಹೇಗಿದ್ದಾನೆ ಗರುಡವಾಹನ ಅಂತ ಚಿಂತಿಸು. ಏನ ಗರುಡವಾಹನ ಅಂತ ಚಿಂತನೆ ಮಾಡಬೇಕು, ಶೇಷಶಾಹಿ ಅಂತ ಚಿಂತನೆ ಮಾಡಬಹುದಲ್ಲ ಅಂದಾಗ ಒಂದು ಕಡೆ ಶೇಷಶಾಹಿ ಅಂತ ಹೇಳ್ತಾರೆ, ಇಲ್ಲಿ ವೈನತೆಯ ಅಂಶ ಗರುಡ ದೇವರ ಹೆಗಲ ಮೇಲೆ ಕೂತು ಹೋಗುವವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಏನಿದೆ, ವಿಶೇಷ ಅರ್ಥಗಳು ಕೂತಿವೆ, ಅದನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ.